ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1/2/2025. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಆತ್ಮರಾದ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ, ನಿಮ್ಮ ದೇಶ ಶಾಂತಿಧಾಮ ಆಗಿದೆ. ಆತ್ಮರಾದ ನೀವು ಶಾಂತ ಸ್ವರೂಪ ಆತ್ಮರಾಗಿದ್ದೀರಾ, ಆದ್ದರಿಂದ ನೀವು ಶಾಂತಿಯನ್ನು ಬೇಡಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ನಿಮ್ಮ ಯೋಗ ಬಲ ಯಾವ ಚಮತ್ಕಾರವನ್ನು ಮಾಡುತ್ತದೆ? ಉತ್ತರ, ಯೋಗ ಬಲದ ಮೂಲಕ ನೀವು ಸಂಪೂರ್ಣ ಜಗತ್ತನ್ನು ಪವಿತ್ರ ಜಗತ್ತನ್ನಾಗಿ ಮಾಡುತ್ತೀರಾ. ನೀವು ಬಹಳ ಕಡಿಮೆ ಜನ ಮಕ್ಕಳಿದ್ದೀರಾ. ಬಹಳ ಕಡಿಮೆ ಜನ ಮಕ್ಕಳಾದಂತಹ ನೀವು ಯೋಗದ ಶಕ್ತಿಯ ಮೂಲಕ ಈ ಸಂಪೂರ್ಣ ಕಲಿಯುಗದ ಪರ್ವತವನ್ನು ಎತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಾ. ನಿಮ್ಮ ಯೋಗದ ಶಕ್ತಿಯ ಮೂಲಕ ಪಂಚತತ್ವ ಕೂಡ ಸತೋಪ್ರಧಾನ ಆಗುತ್ತದೆ. ಆಗ ಪಂಚತತ್ವ ಒಳ್ಳೆಯ ಫಲವನ್ನು ನೀಡುತ್ತದೆ. ಸತೋಪ್ರಧಾನ ತತ್ವದ ಮೂಲಕ ಈ ಶರೀರ ಕೂಡ ಸತೋಪ್ರಧಾನ ಆಗುತ್ತದೆ. ಸತ್ಯುಗದಲ್ಲಿ ಫಲಗಳು ಬಹಳಷ್ಟು ಸ್ವಾದಿಷ್ಟವಾಗಿರುತ್ತದೆ, ಅಂದರೆ ಸತ್ಯುಗದ ಹಣ್ಣುಗಳು ಬಹಳಷ್ಟು ರುಚಿಕರವಾಗಿರುತ್ತದೆ. ಓಂ ಶಾಂತಿ. ಯಾವಾಗ ಓಂ ಶಾಂತಿ ಎಂದು ಹೇಳಲಾಗುತ್ತದೆಯೋ ಆಗ ನಿಮಗೆ ಬಹಳಷ್ಟು ಖುಷಿಯಾಗಬೇಕು. ಏಕೆಂದರೆ ವಾಸ್ತವದಲ್ಲಿ ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನನ್ನ ಸ್ವಧರ್ಮವೇ ಶಾಂತಿಯಾಗಿದೆ. ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ. ಶಾಂತಿಯ ಬಗ್ಗೆ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಕೂಡ ಹೇಳುತ್ತಾರೆ, ಶಾಂತಿ ನಿಮ್ಮ ಕೊರಳಿನ ಹಾರ ಆಗಿ ನಿಮ್ಮ ಕೊರಳಿನಲ್ಲೇ ಇದೆ. ಶಾಂತಿಯನ್ನು ನೀವು ಹೊರಗಡೆ ಎಲ್ಲಿ ಹುಡುಕುತ್ತೀರಾ? ಆತ್ಮ ಸ್ವತಃ ಶಾಂತ ಸ್ವರೂಪ ಆಗಿದೆ. ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಈ ಶರೀರದಲ್ಲಿ ಬರಬೇಕಾಗುತ್ತದೆ. ಆತ್ಮ ಸದಾ ಶಾಂತವಾಗಿದ್ದರೆ ಆತ್ಮ ಕರ್ಮವನ್ನು ಹೇಗೆ ಮಾಡಲು ಸಾಧ್ಯ? ಕರ್ಮವನ್ನಂತೂ ಮಾಡಲೇಬೇಕು. ಇನ್ನು ಶಾಂತಿಧಾಮದಲ್ಲಿ ಆತ್ಮರಾದ ನೀವು ಶಾಂತಿಯಲ್ಲಿ ಇರುತ್ತೀರಾ. ಶಾಂತಿಧಾಮದಲ್ಲಿ ಶರೀರ ಇರುವುದಿಲ್ಲ. ನಾನು ಆತ್ಮನಾಗಿದ್ದೇನೆ, ನಾನು ಶಾಂತಿಧಾಮದ ನಿವಾಸಿಯಾಗಿದ್ದೇನೆ ಎಂದು ಜಗತ್ತಿನಲ್ಲಿರುವ ಸನ್ಯಾಸಿಗಳು ತಿಳಿದುಕೊಂಡಿಲ್ಲ. ಮಕ್ಕಳಿಗೆ ಇಲ್ಲಿ ತಿಳಿಸಲಾಗಿದೆ, ಶಾಂತಿಧಾಮ ನಮ್ಮ ದೇಶ ಆಗಿದೆ. ಪುನಃ ನಾವು ಸುಖಧಾಮದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಪುನಃ ದುಃಖಧಾಮದಲ್ಲಿ ಈ ಜಗತ್ತು ರಾವಣ ರಾಜ್ಯ ಆಗುತ್ತದೆ. ಇದು 84 ಜನ್ಮದ ಕಥೆಯಾಗಿದೆ. ಭಗವಾನ್ ವಾಚ್ ಆಗಿದೆ. ಅರ್ಜುನನಿಗೋಸ್ಕರ ಭಗವಾನ್ ವಾಚ್ ಆಗಿದೆ ಎಂದು ಹೇಳುತ್ತಾರೆ. ಅರ್ಜುನನಿಗೆ ಪರಮಾತ್ಮ ತಂದೆ ತಿಳಿಸಿದರು, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ಎಂದು. ಒಬ್ಬ ಅರ್ಜುನನಿಗೆ ಮಾತ್ರ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸಿದರು ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ ಒಬ್ಬ ಬ್ರಹ್ಮ ತಂದೆಯ ಬಗ್ಗೆ ಸಂಪೂರ್ಣ ಗ್ಯಾರಂಟಿ ಇದೆ. ಈ ರಾಧಾಕೃಷ್ಣರ ಬಗ್ಗೆ ಪರಮಾತ್ಮ ತಂದೆಗೆ ಸಂಪೂರ್ಣ ವಿಶ್ವಾಸ, ಅಂದರೆ ಗ್ಯಾರಂಟಿ ಇದೆ. ಅಂದ ಮೇಲೆ ಇವರಿಗೆ ಅರ್ಜುನ ಎಂದು ಹೇಳಿ ಇವರಿಗೋಸ್ಕರ ಭಗವಾನ್ ವಾಚನ್ನು ನುಡಿಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಎಷ್ಟೆಲ್ಲಾ ಜನ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೋ ಅವರೆಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಅನ್ನುವುದು ಪರಮಾತ್ಮ ತಂದೆಗೂ ಕೂಡ ಗೊತ್ತಿದೆ, ಮಕ್ಕಳಾದ ನಿಮಗೂ ಕೂಡ ಗೊತ್ತಿದೆ. ಕೆಲವರು ಸೃಷ್ಟಿ ನಾಟಕದ ಮಧ್ಯದ ಸಮಯದಲ್ಲಿ ಬರುತ್ತಾರೆ, ಇನ್ನು ಕೆಲವರು ಅಂತಿಮ ಸಮಯದಲ್ಲಿ ಬರುತ್ತಾರೆ. ಆದರೆ ಈ ಬ್ರಹ್ಮ ತಂದೆ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಫಿಕ್ಸ್ ಆಗಿದೆ. ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಮಗು ಎಂದು. ಅಂದ ಮೇಲೆ ಈ ಬ್ರಹ್ಮ ತಂದೆ ಅರ್ಜುನ ಆಗಿದ್ದಾರೆ. ಈ ಅರ್ಜುನನ ರಥದಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ, ಅಂದರೆ ಬ್ರಹ್ಮನ ರಥದಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ. ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾವು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಒಂದು ವೇಳೆ ನೀವು ಸೇವೆಯನ್ನು ಮಾಡದೇ ಇದ್ದರೆ ಸತ್ಯುಗದ ಹೊಸ ಜಗತ್ತಿನಲ್ಲಿ ನೀವು ಮೊದಲು ಹೇಗೆ ಬರಲು ಸಾಧ್ಯ? ಯಾರು ಸರ್ವಿಸ್ ಅನ್ನು ಮಾಡುವುದಿಲ್ಲವೋ ಅವರ ಅದೃಷ್ಟದಲ್ಲಿ ಸತ್ಯುಗದ ಆದಿಯಲ್ಲಿ ಬರುವ ಭಾಗ್ಯ ಹೇಗೆ ಇರಲು ಸಾಧ್ಯ? ಅಂತ್ಯದಲ್ಲಿ ಯಾರು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೋಸ್ಕರ ಈ ಜಗತ್ತು ಹಳೆಯ ಮನೆ ಆಗಿರುತ್ತದೆ ತಾನೆ? ಅಂದ ಮೇಲೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಗೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಗ್ಯಾರಂಟಿ ಮಕ್ಕಳಾದ ನಿಮಗೂ ಕೂಡ ಇದೆ. ನೀವು ಕೂಡ ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು. ಮಮ್ಮ ಬಾಬಾ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕುಮಾರಿಕಾ ದಾದಿ ಇದ್ದಾರೆ, ಅಂದರೆ ಪ್ರಕಾಶ್ಮಣಿ ದಾದಿ ಇದ್ದಾರೆ, ಜಾನಕಿ ದಾದಿ ಇದ್ದಾರೆ. ಇಂತಿಂತಹ ಮಹಾರಥಿಗಳು ಯಾರೆಲ್ಲ ಆಗಿದ್ದಾರೋ, ಯಾರೆಲ್ಲ ಇಂತಹ ಮಹಾರಥಿಗಳಾಗಿದ್ದಾರೋ ಅವರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಅವಶ್ಯವಾಗಿ ಲೇಟಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ಸತ್ಯುಗದಲ್ಲಿ ಕೆಲವು ಜನ್ಮ ಮುಗಿದ ನಂತರ ಅವರು ಸತ್ಯುಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ನಾನಂತೂ ಫೇಲ್ ಆಗುತ್ತೇನೆ, ನಾನು ಫೇಲ್ ಆಗುತ್ತೇನೆ ಅಂದ ಮೇಲೆ ನಾನು ಅಂತ್ಯದಲ್ಲೇ ಬರುತ್ತೇನೆ ಎಂದು ಮಕ್ಕಳಿಗೆ ಗೊತ್ತಿದೆ. ಶಾಲೆಯಲ್ಲೂ ಕೂಡ ರೇಸ್ ಅನ್ನು ಮಾಡಿದಾಗ ರೇಸ್ನಲ್ಲಿ ಓಡಿ ಯಾರು ಗುರಿಯನ್ನು ತಲುಪಿ ಪುನಃ ವಾಪಸ್ ಮೊದಲು ಬರುತ್ತಾರೋ ಅಂತವರಿಗೆ ಬಹುಮಾನ ಸಿಗುತ್ತದೆ. ರೇಸ್ನಲ್ಲಿ ಎಲ್ಲರೂ ಏಕರಸವಾಗಿ ಓಡಲು ಸಾಧ್ಯ ಇಲ್ಲ. ರೇಸ್ನಲ್ಲಿ ಓಡಿ ಅಂತ್ಯದಲ್ಲಿ ಗುರಿಯನ್ನು ತಲುಪುವಾಗ, ಅವರು ಅಂತ್ಯದಲ್ಲಿ ಕಾಲನ್ನು ಇಡುವಾಗ, ಒಂದು ಸ್ವಲ್ಪ ಅಂತರ ಆದರೂ, ಒಂದು ಇಂಚಿನಷ್ಟು ಅಂತರ ಆದರೂ ಕೂಡ ಅವರಿಗೆ ಪ್ಲಸ್ ಮಾರ್ಕ್ ಸಿಗುತ್ತದೆ. ಇದು ಕೂಡ ಕುದುರೆಗಳ ರೇಸ್ ಆಗಿದೆ. ಅಶ್ವ ಎಂದು ಕುದುರೆಗೆ ಕರೆಯಲಾಗುತ್ತದೆ, ರಥಕ್ಕೆ ಕುದುರೆ ಎಂದು ಕರೆಯಲಾಗುತ್ತದೆ. ಇನ್ನು ಶಾಸ್ತ್ರದಲ್ಲಿ ತೋರಿಸುತ್ತಾರೆ, ದಕ್ಷ ಪ್ರಜಾಪಿತ ಯಜ್ಞವನ್ನು ರಚನೆ ಮಾಡಿದರು, ಆ ಯಜ್ಞದಲ್ಲಿ ಕುದುರೆಯನ್ನು ಅರ್ಪಣೆ ಮಾಡಿದರು ಎಂದು. ಇಂತಹ ಮಾತು ನಡೆಯಲು ಸಾಧ್ಯ ಇಲ್ಲ, ದಕ್ಷ ಪ್ರಜಾಪಿತ ಕೂಡ ಇಲ್ಲ, ಮತ್ತು ದಕ್ಷ ಪ್ರಜಾಪಿತ ಯಾವ ಯಜ್ಞವನ್ನೂ ರಚನೆ ಮಾಡಿಲ್ಲ. ಪುಸ್ತಕದಲ್ಲಿ ಭಕ್ತಿ ಮಾರ್ಗದ ಎಷ್ಟೊಂದು ದಂತ ಕಥೆಗಳಿದೆ, ಅದರ ಹೆಸರೇ ಕಥೆಯಾಗಿದೆ. ಬಹಳಷ್ಟು ಕಥೆಗಳನ್ನು ಜನ ಕೇಳುತ್ತಿರುತ್ತಾರೆ. ನೀವಂತೂ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ, ಶಿಕ್ಷಣಕ್ಕೆ ಕಥೆ ಎಂದು ಕರೆಯಲು ಸಾಧ್ಯ ಇಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ. ಶಾಲೆಯಲ್ಲಿ ಗುರಿ ಉದ್ದೇಶ ಅಂತೂ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ, ಈ ಶಿಕ್ಷಣವನ್ನು ಕಲಿತರೆ ನಂತರ ನಮಗೆ ಇಂತಹ ನೌಕರಿ ಸಿಗುತ್ತದೆ ಎಂದು. ಶಿಕ್ಷಣವನ್ನು ಕಲಿಯುವುದರಿಂದ ಏನಿಲ್ಲ ಏನು ಪ್ರಾಪ್ತಿ ಸಿಗುತ್ತದೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಶೇಷವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನಾನು ಶಿವತಂದೆಗೆ ಮಗುವಾಗಿದ್ದೇನೆ, ಪುನಃ ನಾನೇಕೆ ತಂದೆಯನ್ನು ನೆನಪು ಮಾಡಲಿ ಎಂದು ತಿಳಿದುಕೊಳ್ಳಬೇಡಿ. ಶಿವತಂದೆಗೆ ಮಗುವಾಗಿದ್ದೇನೆ ಅಂದ ಮೇಲೆ ತಂದೆಯ ನೆನಪು ಇದ್ದೇ ಇರುತ್ತದೆ. ನಾನೇಕೆ ತಂದೆಯನ್ನು ನೆನಪು ಮಾಡಲಿ ಎಂದು ಎಂದೂ ಹೇಳಬಾರದು. ಇಲ್ಲ, ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಸ್ವಯಂವನ್ನು ವಿದ್ಯಾರ್ಥಿ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆತ್ಮರಾದ ನಮಗೆ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಕೂಡ ಮಕ್ಕಳು ಮರೆತು ಬಿಡುತ್ತಾರೆ. ಪರಮಾತ್ಮ ಶಿವತಂದೆ ಒಬ್ಬರೇ ಇಂತಹ ಟೀಚರ್ ಆಗಿದ್ದಾರೆ. ಟೀಚರ್ ಆದಂತಹ ಪರಮಾತ್ಮ ಶಿವತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಟೀಚರ್ ಆಗಿ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತು ಕೂಡ ಮಕ್ಕಳಿಗೆ ನೆನಪಿನಲ್ಲಿ ಇರುವುದಿಲ್ಲ. ಪ್ರತಿಯೊಬ್ಬ ಮಕ್ಕಳು ತಮ್ಮ ಮನಸ್ಸನ್ನು ತಾವೇ ಕೇಳಿಕೊಳ್ಳಬೇಕು, ಇಡೀ ದಿನದಲ್ಲಿ ಎಷ್ಟು ಸಮಯ ನನಗೆ ಪರಮಾತ್ಮ ತಂದೆಯ ನೆನಪು ಇರುತ್ತದೆ ಎಂದು. ಮಕ್ಕಳು ಹೆಚ್ಚು ಸಮಯ ಬಾಹರ್ ಮುಖತೆಯಲ್ಲಿ ಬರುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ಭಾರತ ದೇಶದ ಈ ಯೋಗಕ್ಕೆ ಬಹಳಷ್ಟು ಮಹಿಮೆ ಇದೆ, ಆದರೆ ಯೋಗವನ್ನು ಯಾರು ಕಲಿಸುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಈಗ ಶ್ರೀಕೃಷ್ಣನನ್ನು ನೆನಪು ಮಾಡುವುದರಿಂದ ಒಂದನೆಯದಾಗಿ ಪಾಪನಾಶ ಆಗುವುದಿಲ್ಲ. ಕೃಷ್ಣನ ನೆನಪಿನ ಮೂಲಕ ನಮ್ಮ ಪಾಪನಾಶ ಆಗುವುದಿಲ್ಲ, ಏಕೆಂದರೆ ಶ್ರೀಕೃಷ್ಣ ಶರೀರಧಾರಿಯಾಗಿದ್ದಾರೆ. ಶ್ರೀಕೃಷ್ಣನ ಶರೀರ ಕೂಡ ಪಂಚತತ್ವದಿಂದ ತಯಾರಾಗಿದೆ. ಅಂದ ಮೇಲೆ ಶ್ರೀಕೃಷ್ಣನನ್ನು ನೆನಪು ಮಾಡುವುದು ಅಂದರೆ ಮಣ್ಣನ್ನು ನೆನಪು ಮಾಡಿದಂತೆ. ಶ್ರೀಕೃಷ್ಣನನ್ನು ನೆನಪು ಮಾಡುವುದು ಅಂದರೆ ಪಂಚತತ್ವವನ್ನು ನೆನಪು ಮಾಡಿದಂತೆ. ಶಿವತಂದೆ ಅಶರೀರಿಯಾಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಅಶರೀರಿಯಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವೀಗ ಹೇಳುತ್ತೀರಾ ಹೇ ಪತಿತ ಪಾವನ ಎಂದು. ಪತಿತ ಪಾವನ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಅಂದ ಮೇಲೆ ನೀವು ಯುಕ್ತಿಯಿಂದ ಕೇಳಬೇಕು, ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು. ಭಗವಂತ ತಂದೆ ರಚಯಿತ ಆಗಿದ್ದಾರೆ. ರಚಯಿತ ಆದಂತಹ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ತಾನೆ. ಒಂದು ವೇಳೆ ಮನುಷ್ಯರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಂಡರೂ ಕೂಡ ಎಲ್ಲರೂ ನನಗೆ ಮಕ್ಕಳಾಗಿದ್ದಾರೆ ಎಂದು ಯಾವ ಮನುಷ್ಯರು ಎಂದೂ ಹೇಳಲು ಸಾಧ್ಯ ಇಲ್ಲ. ಜಗತ್ತಿನ ಮನುಷ್ಯರು ತತತ್ವಂ ಎಂದು ಹೇಳುತ್ತಾರೆ, ಅಂದರೆ ನಾನೇ ಈಶ್ವರ ಆಗಿದ್ದೇನೆ, ಈಶ್ವರನ ರೂಪ ನನ್ನ ರೂಪ ಒಂದೇ ಆಗಿದೆ ಎಂದು ಹೇಳುತ್ತಾರೆ, ಅಥವಾ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ. ಇದು ತಪ್ಪು ಮಾತಾಗಿದೆ. ನಾನು ಭಗವಂತ ಆಗಿದ್ದೇನೆ, ನೀವು ಭಗವಂತ ಆಗಿದ್ದೀರಾ. ಎಲ್ಲಿ ನೋಡಿದರೂ ಭಗವಂತ ಇದ್ದಾರೆ, ಎಲ್ಲಿ ನೋಡಿದರೂ ಪ್ರತಿಯೊಬ್ಬರಲ್ಲೂ ಭಗವಂತ ತಂದೆ ಕಾಣಿಸುತ್ತಾರೆ ಎಂದು ಹೇಳುವುದು ತಪ್ಪು ಮಾತಾಗಿದೆ. ಕಲ್ಲಿನಲ್ಲೂ ನೀನಿದ್ದೀಯ, ಮಣ್ಣಿನಲ್ಲೂ ನೀನಿದ್ದೀಯ ಎಂದು ಪರಮಾತ್ಮ ತಂದೆಗೆ ಜಗತ್ತಿನ ಜನ ಹೇಳುತ್ತಾರೆ. ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ಮಕ್ಕಳಾದ ನೀವು ಎಂದು ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆಯಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಮುದ್ದಿನ ಆತ್ಮಿಕ ಮಕ್ಕಳೇ, ಮುದ್ದಿನ ಆತ್ಮಿಕ ಮಕ್ಕಳೇ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದರೂ ಮುಸಲ್ಮಾನರಿಗೆ ನನ್ನ ಮುದ್ದಿನ ಮಗು ಎಂದು ಹೇಳಿದರೆ ಅವರು ಕಪಾಳಕ್ಕೆ ಹೊಡೆಯುತ್ತಾರೆ. ಒಬ್ಬ ಪಾರಲೌಕಿಕ ತಂದೆ ಮಾತ್ರ ನನ್ನ ಮುದ್ದಿನ ಮಕ್ಕಳೇ ಎಂದು ಕರೆಯಬಹುದು. ಪಾರಲೌಕಿಕ ತಂದೆ ಮುದ್ದಿನ ಮಕ್ಕಳೇ ಎಂದು ಕರೆದರೆ ಎಲ್ಲರೂ ಖುಷಿ ಪಡುತ್ತಾರೆ. ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. 84 ಜನ್ಮದ ಏನಿಯ ರಹಸ್ಯವನ್ನು ಒಬ್ಬ ನಿರಾಕಾರ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ. ಮನುಷ್ಯರಿಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಜಗತ್ತಿನಲ್ಲಿ ಅನೇಕ ಭಾಷೆ ಇದೆ ಅಂದ ಮೇಲೆ ತಮ್ಮ ತಮ್ಮ ಭಾಷೆಯಲ್ಲಿ ಹೆಸರನ್ನು ಇಡುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಭಾಷೆಯಲ್ಲಿ ಭಗವಂತ ತಂದೆಗೆ ಹೆಸರನ್ನು ಇಟ್ಟಿದ್ದಾರೆ. ಹೇಗೆ ಬಾಂಬೆಯಲ್ಲಿ ಬಬುಲ್ನಾಥ್ ಎಂದು ಕರೆಯುತ್ತಾರೆ, ಆದರೆ ಬಬುಲ್ನಾಥ್ ಅನ್ನುವ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ. ಬಬುಲ್ನಾಥ್ ಅಂದರೆ ಮುಳ್ಳನ್ನು ಹೂವನ್ನಾಗಿ ಮಾಡುವವರು ಎಂದು ನಿಮಗೆ ಗೊತ್ತಿದೆ. ಭಾರತದಲ್ಲಿ ಶಿವ ತಂದೆಗೆ ಸಾವಿರಾರು ಹೆಸರಿದೆ, ಆದರೆ ಆ ಸಾವಿರಾರು ಹೆಸರಿನ ಅರ್ಥ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಈ ಎಲ್ಲಾ ಮಾತನ್ನು ತಿಳಿಸುತ್ತಾರೆ. ಅದರಲ್ಲೂ ಕೂಡ ಪರಮಾತ್ಮ ತಂದೆ ಮಾತೆಯರನ್ನು ಎಲ್ಲರಿಗಿಂತ ಜಾಸ್ತಿ ಮುಂದೆ ಇಡುತ್ತಾರೆ. ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲೂ ಕೂಡ ಮಾತೆಯರಿಗೆ ಬಹಳಷ್ಟು ಗೌರವ ಇದೆ. ಏಕೆಂದರೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಮಾತೆಯರ ಮಹಿಮೆಯನ್ನು ಶ್ರೇಷ್ಠ ಸ್ಥಾನಕ್ಕೆ ಎತ್ತುತ್ತಾರೆ. ಅಂದರೆ ಪರಮಾತ್ಮ ತಂದೆ ಮಾತೆಯರ ಮಹಿಮೆಯನ್ನು ಜಾಸ್ತಿ ಮಾಡುತ್ತಾರೆ. ನೀವು ಶಿವಶಕ್ತಿ ಸೇನೆಯವರಾಗಿದ್ದೀರಾ, ನೀವು ಶಿವತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ, ನಿಮಗೆ ಶಿವತಂದೆಯ ಬಗ್ಗೆ ಗೊತ್ತಿದೆ. ಸತ್ಯ ಅಂದರೆ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ ಎಂದು ಗಾಯನ ಇದೆ. ಅಂದ ಮೇಲೆ ನೀವೆಲ್ಲರೂ ಸತ್ಯವಂತರಾಗಿದ್ದೀರಾ, ನೀವು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಇನ್ನು ಈ ಅಸತ್ಯದ ನೌಕೆ ಈಗ ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತದೆ. ನೀವು ಈ ಕಲಿಯುಗದಲ್ಲಿ ರಾಜ್ಯವನ್ನು ಆಳುವುದಿಲ್ಲ, ನೀವು ಪುನಃ ಮುಂದಿನ ಜನ್ಮದಲ್ಲಿ ಸತ್ಯಯುಗದಲ್ಲಿ ಬಂದು ರಾಜ್ಯವನ್ನು ಆಳುತ್ತೀರಾ. ಇದೆಲ್ಲ ಬಹಳಷ್ಟು ಗುಪ್ತವಾದ ಮಾತಾಗಿದೆ. ಈ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಪರಮಾತ್ಮ ತಂದೆ ನಮಗೆ ಸಿಗದೇ ಇದ್ದಿದ್ದರೆ ನಮಗೂ ಯಾವ ಜ್ಞಾನದ ಮಾತು ಗೊತ್ತಾಗುತ್ತಿರಲಿಲ್ಲ. ಈಗ ತಂದೆಯ ಮೂಲಕ ನಾವು ಎಲ್ಲಾ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿದ್ದೇವೆ. ಪರಮಾತ್ಮ ತಂದೆ ಯುಧಿಷ್ಠರಾಗಿದ್ದಾರೆ, ಅಂದರೆ ಯುದ್ಧದ ಮೈದಾನದಲ್ಲಿ ಮಕ್ಕಳನ್ನು ನಿಲ್ಲಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಯುದ್ಧ ಅಹಿಂಸಕ ಯುದ್ಧ ಆಗಿದೆ, ನೀವೆಲ್ಲರೂ ಅಹಿಂಸಕ ಯೋಧರಾಗಿದ್ದೀರಾ. ಜಗಳ ಆಡುವುದಕ್ಕೆ ಹೊಡೆದಾಡುವುದಕ್ಕೆ ಮನುಷ್ಯರು ಹಿಂಸೆ ಎಂದು ಕರೆಯುತ್ತಾರೆ. ಜಗಳ ಆಡುವುದು ಹೊಡೆದಾಡುವುದು ಹಿಂಸೆಯಾಗಿದೆ ಎಂದು ಜನ ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮ ವಿಕಾರಕ್ಕೆ ವಶ ಆಗುವುದೇ ಮುಖ್ಯವಾದ ಮೊದಲನೇ ಹಿಂಸೆಯಾಗಿದೆ. ಆದ್ದರಿಂದ ಕಾಮ ವಿಕಾರಕ್ಕೆ ಮಹಾಶತ್ರು ಎಂದು ಕರೆಯಲಾಗುತ್ತದೆ. ನೀವೀಗ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಮುಖ್ಯ ಮಾತು ಅಂದರೆ ಕಾಮ ವಿಕಾರದ ಮಾತಾಗಿದೆ. ಪತಿತರಾಗುವುದು ಅಂದರೆ ವಿಕಾರಿಗಳಾಗುವುದು. ಪತಿತರು ಅಂದರೆ ವಿಕಾರಿಗಳಾಗಿದ್ದಾರೆ. ಪತಿತರಾದಂತಹ ಆತ್ಮರಿಗೆ ವಿಕಾರಿಗಳು ಎಂದು ಕರೆಯಲಾಗುತ್ತದೆ. ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅಂತವರಿಗೆ ಪತಿತರು ಎಂದು ಕರೆಯುತ್ತಾರೆ. ಕ್ರೋಧಕ್ಕೆ ವಶ ಆದಂತವರಿಗೆ ವಿಕಾರಿಗಳು ಎಂದು ಕರೆಯುವುದಿಲ್ಲ, ಕ್ರೋಧಿಗಳಿಗೆ ಕ್ರೋಧಿಗಳು ಎಂದು ಕರೆಯಲಾಗುತ್ತದೆ, ಲೋಭಿಗಳಿಗೆ ಲೋಭಿಗಳು ಎಂದು ಕರೆಯಲಾಗುತ್ತದೆ, ದೇವತೆಗಳಿಗೆ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ. ದೇವತೆಗಳು ನಿರ್ಲೋಭಿಗಳಾಗಿದ್ದಾರೆ, ನಿರ್ಮೋಹಿಗಳಾಗಿದ್ದಾರೆ, ನಿರ್ಅಹಂಕಾರಿಗಳಾಗಿದ್ದಾರೆ. ದೇವತೆಗಳು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ. ವಿಕಾರ ಇಲ್ಲದೆ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ. ಈ ದೇವತೆಗಳು ನಿರ್ವಿಕಾರಿಗಳಾಗಿದ್ದಾರೆ ಎಂದು ನೀವು ಒಪ್ಪಿಕೊಳ್ಳುತ್ತೀರಾ ತಾನೆ ಎಂದು ಆ ಮನುಷ್ಯರನ್ನು ಕೇಳಬೇಕು. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ, ದ್ವಾಪರಯುಗ ಮತ್ತು ಕಲಿಯುಗ ವಿಕಾರಿ ಜಗತ್ತಾಗಿದೆ. ಸ್ವಯಂನ್ನು ಜನ ವಿಕಾರಿ ಎಂದು ಹೇಳಿಕೊಳ್ಳುತ್ತಾರೆ, ದೇವತೆಗಳಿಗೆ ನಿರ್ವಿಕಾರಿಗಳು ಎಂದು ಕರೆಯುತ್ತಾರೆ. ನಿಮಗೆ ಗೊತ್ತಿದೆ, ನಾವು ಕೂಡ ವಿಕಾರಿಗಳಾಗಿದ್ದೆವು. ಈಗ ನಾವು ಈ ದೇವತೆಗಳ ಸಮಾನ ನಿರ್ವಿಕಾರಿ ಆತ್ಮರಾಗುತ್ತಿದ್ದೇವೆ. ಈ ಲಕ್ಷ್ಮೀನಾರಾಯಣರ ಆತ್ಮ ಕೂಡ ನೆನಪಿನ ಬಲದ ಮೂಲಕ ಇಂತಹ ದೇವತಾ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಈಗ ಪುನಃ ಲಕ್ಷ್ಮೀನಾರಾಯಣರ ಆತ್ಮ ನೆನಪಿನ ಬಲದ ಮೂಲಕ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಾವೇ ದೇವಿ ದೇವತೆಗಳಾಗಿದ್ದೆವು, ನಾವೇ ಕಲ್ಪದ ಮೊದಲು ಇಂತಹ ರಾಜ್ಯವನ್ನು ಪಡೆದುಕೊಂಡಿದ್ದೆವು, ಪುನಃ ನಾವೇ ರಾಜ್ಯವನ್ನು ಕಳೆದುಕೊಂಡೆವು, ಪುನಃ ನಾವೇ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇಂತಹ ಜ್ಞಾನದ ಚಿಂತನೆ ಬುದ್ಧಿಯಲ್ಲಿ ಸದಾ ಇರಬೇಕು. ಜ್ಞಾನದ ಚಿಂತನೆ ಬುದ್ಧಿಯಲ್ಲಿ ಇದ್ದರೆ ನಿಮಗೆ ಸದಾ ಖುಷಿ ಇರುತ್ತದೆ. ಆದರೆ ಮಾಯೆ ಈ ಸ್ಮೃತಿಯನ್ನು ಮರೆಸಿಬಿಡುತ್ತದೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ನೀವು ಸ್ಥಿರವಾಗಿ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಎಂದು. ಅಂದರೆ ಸ್ಥಿರವಾಗಿ ಸದಾ ತಂದೆಯ ನೆನಪಿನಲ್ಲಿ ನಿಮಗೆ ಸ್ಥಿತಾಗಲು ಸಾಧ್ಯ ಇಲ್ಲ ಎಂದು ತಂದೆಗೆ ಗೊತ್ತಿದೆ. ಮಕ್ಕಳಾದ ನೀವು ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಆಗ ಬೇಗ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ ಮತ್ತು ಆತ್ಮ ವಾಪಸ್ ಮನೆಗೆ ಹೋಗುತ್ತದೆ. ಆದರೆ ನೀವೀಗ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ. ಮೊದಲನೇ ನಂಬರ್ನಲ್ಲಿ ಬರುವಂತವರು ಈ ಬ್ರಹ್ಮಾ ತಂದೆ ಆಗಿದ್ದಾರೆ. ಈ ಬ್ರಹ್ಮಾ ತಂದೆ ಮೊದಲನೇ ನಂಬರ್ಗೆ ಹೋಗುತ್ತಾರೆ, ಪುನಃ ಶಿವತಂದೆಯ ಮೆರವಣಿಗೆ ಹೋಗುತ್ತದೆ. ಮದುವೆ ನಡೆಯುವಾಗ ಮಾತೆಯರು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಬೆಳಗಿಸಿಕೊಂಡು ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಇದು ಪರಮಾತ್ಮ ತಂದೆಯ ಮೆರವಣಿಗೆಯ ಸಂಕೇತ ಆಗಿದೆ. ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಸದಾ ಬೆಳಗುವಂತಹ ಜ್ಯೋತಿಯಾಗಿದ್ದಾರೆ. ಸದಾ ಬೆಳಗುವಂತಹ ಜ್ಯೋತಿಯಾದಂತಹ ಪರಮಾತ್ಮ ತಂದೆ ನಮ್ಮ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಈ ಮಾತನ್ನು ಪುನಃ ಭಕ್ತಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಿ ಮದುವೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಕೊಂಡು ಹೋಗುವುದನ್ನು ತೋರಿಸುತ್ತಾರೆ. ನೀವು ಯೋಗದ ಶಕ್ತಿಯ ಮೂಲಕ ನಿಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುತ್ತೀರಾ. ಯೋಗ ಬಲದ ಮೂಲಕ ನಿಮ್ಮ ಆತ್ಮ ಜ್ಯೋತಿಯನ್ನು ನೀವು ಬೆಳಗಿಸಿಕೊಳ್ಳುತ್ತೀರಾ. ಯೋಗದ ಮೂಲಕ ನೀವು ಪವಿತ್ರರಾಗುತ್ತೀರಾ. ಜ್ಞಾನದ ಮೂಲಕ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಶಿಕ್ಷಣಕ್ಕೆ ಸಂಪಾದನೆಗೆ ಆಧಾರ ಎಂದು ಕರೆಯಲಾಗುತ್ತದೆ. ಯೋಗದ ಶಕ್ತಿಯ ಮೂಲಕ ನೀವು ವಿಶೇಷವಾಗಿ ಭಾರತ ದೇಶವನ್ನು ಪವಿತ್ರ ದೇಶವನ್ನಾಗಿ ಮಾಡುತ್ತೀರಾ ಮತ್ತು ಇಡೀ ವಿಶ್ವವನ್ನು ಕೂಡ ಪವಿತ್ರ ದೇಶವನ್ನಾಗಿ ಮಾಡುತ್ತೀರಾ. ಈ ಜ್ಞಾನ ಮಾರ್ಗದಲ್ಲಿ ಕನ್ಯೆಯರು ಬಹಳ ಚೆನ್ನಾಗಿ ಸಹಯೋಗಿಗಳಾಗಬಹುದು. ಸೇವೆಯನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು. ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವುದು ಕಡಿಮೆ ಮಾತಲ್ಲ, ಗಾಯನ ಕೂಡ ಇದೆ. ತಂದೆ ಮತ್ತು ತಾಯಿಯನ್ನು ಅನುಕರಣೆ ಮಾಡಿ ಎಂದು. ತಂದೆ ತಾಯಿಯನ್ನೇ ನೋಡಿ ಮತ್ತು ಅನನ್ಯ ಸೋದರ ಸೋದರಿಯರನ್ನೇ ನೋಡಿ, ಬೇರೆ ಯಾರನ್ನೂ ನೋಡಬೇಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳಾದ ನೀವು ಪ್ರದರ್ಶನದಲ್ಲೂ ಕೂಡ ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸಬಹುದು. ನಿಮಗೆ ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ. ಇಬ್ಬರು ತಂದೆಯರಲ್ಲಿ ದೊಡ್ಡವರು ಯಾರಾಗಿದ್ದಾರೆ? ಅವಶ್ಯವಾಗಿ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ದೊಡ್ಡವರಾಗಿದ್ದಾರೆ. ಆ ದೊಡ್ಡ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗಬೇಕು. ಈಗ ಆ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಅಂದರೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಭಗವಾನ್ ವಾಚಾಗಿದೆ, ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ. ಈ ರಾಜ್ಯೋಗದ ಮೂಲಕ ಮುಂದಿನ ಜನ್ಮದಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಭಾರತದಲ್ಲೇ ಬಂದು ಭಾರತ ದೇಶವನ್ನು ಬಹಳಷ್ಟು ಶ್ರೀಮಂತ ದೇಶವನ್ನಾಗಿ ಮಾಡುತ್ತಾರೆ. ನೀವು ಈ ಶಿಕ್ಷಣದ ಮೂಲಕ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈ ಶಿಕ್ಷಣದ ಮೂಲಕ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ? ನೀವೀಗ ವಜ್ರ ಸಮಾನ ಆಗುತ್ತಿದ್ದೀರಾ. 21 ಜನ್ಮಕ್ಕೋಸ್ಕರ ನೀವು ವಜ್ರ ಸಮಾನ ಆಗುತ್ತೀರಾ. ಈ ಜ್ಞಾನದ ಶಿಕ್ಷಣಕ್ಕೂ ಆ ಶಿಕ್ಷಣಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಇಲ್ಲಿ ತಂದೆ, ಶಿಕ್ಷಕ ಮತ್ತು ಗುರು ಒಬ್ಬರೇ ಆಗಿದ್ದಾರೆ. ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ, ಟೀಚರ್ನ ಮೂಲಕ ಕೂಡ ಆಸ್ತಿ ಸಿಗುತ್ತದೆ, ಗುರು ಕೂಡ ಆಸ್ತಿಯನ್ನು ನೀಡುತ್ತಾರೆ, ಎಲ್ಲರೂ ನಿಮಗೆ ಆಸ್ತಿಯನ್ನು ನೀಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ಎಲ್ಲವನ್ನೂ ಕೂಡ ನೀವು ಮರೆಯಬೇಕು. ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಪರಮಾತ್ಮ ತಂದೆಗೆ ನೀವೀಗ ದತ್ತು ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಪುನಃ ನೀವು ಯಾರನ್ನು ನೆನಪು ಮಾಡುತ್ತೀರಾ? ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೀಗ ಬೇರೆ ಯಾರನ್ನೂ ನೆನಪು ಮಾಡಬಾರದು. ಅನ್ಯರನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು. ನೀವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ. ಪಾತ್ರವನ್ನು ಅಭಿನಯ ಮಾಡುತ್ತಿದ್ದರು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಪುನಃ ಈ ಸೃಷ್ಟಿಗೆ ಬಂದು ನಾವು ಪಾತ್ರವನ್ನು ಅಭಿನಯ ಮಾಡಬೇಕು. ಬುದ್ಧಿಯಲ್ಲಿ ಈ ಜ್ಞಾನದ ಸ್ಮೃತಿ ಇದ್ದರೆ ಬಹಳಷ್ಟು ಖುಷಿ ಇರುತ್ತದೆ. ಮಕ್ಕಳು ದೇಹದ ಅಭಿಮಾನವನ್ನು ತ್ಯಾಗ ಮಾಡಬೇಕು, ಹಳೆಯ ವಸ್ತುವನ್ನು ಇಲ್ಲೇ ತ್ಯಾಗ ಮಾಡಬೇಕು. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಈಗ ನಾಟಕ ಪೂರ್ಣ ಆಗುತ್ತಿದೆ. ಈ ಹಳೆಯ ಜಗತ್ತಿಗೆ ಬೆಂಕಿ ಹತ್ತುತ್ತಿದೆ. ಕುರುಡರ ಮಕ್ಕಳು ಕುರುಡರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಅಂದರೆ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಮನುಷ್ಯರು ಈ ಚಿತ್ರವನ್ನು ನೋಡಿ ತಿಳಿದುಕೊಳ್ಳುತ್ತಾರೆ, ಇಲ್ಲಿ ಮಲಗಿರುವಂತಹ ಮನುಷ್ಯನನ್ನು ತೋರಿಸಿದ್ದಾರೆ ಎಂದು. ಆದರೆ ಇದು ಸ್ಥೂಲ ನಿದ್ದೆಯ ಮಾತಲ್ಲ, ಇದು ಅಜ್ಞಾನದ ನಿದ್ದೆಯ ಮಾತಾಗಿದೆ. ಈ ಜ್ಞಾನದ ಮೂಲಕ ನೀವೀಗ ಜಾಗೃತರಾಗುತ್ತೀರಾ. ಅಜ್ಞಾನದ ನಿದ್ದೆಯಿಂದ ನೀವೀಗ ಜಾಗೃತರಾಗುತ್ತೀರಾ. ಜ್ಞಾನ ಅಂದರೆ ಹಗಲಾಗಿದೆ, ಸತ್ಯುಗ ಅಂದರೆ ಹಗಲು. ಜ್ಞಾನ ಅಂದರೆ ಹಗಲಾದಂತಹ ಸತ್ಯುಗ ಆಗಿದೆ, ಅಜ್ಞಾನ ಅಂದರೆ ರಾತ್ರಿಯಾದಂತಹ ಕಲಿಯುಗ ಆಗಿದೆ. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಕನ್ಯೆಗೆ ಮದುವೆಯನ್ನು ಮಾಡುತ್ತಾರೆ, ಆಗ ತಂದೆ ತಾಯಿ ಅತ್ತೆ ಮಾವ ಎಲ್ಲರ ನೆನಪು ಕನ್ಯೆಗೆ ಬರುತ್ತದೆ. ಕನ್ಯೆಗೆ ಮದುವೆ ಆದ ನಂತರ ತಂದೆ ತಾಯಿಯ ನೆನಪು ಅತ್ತೆ ಮಾವ ಮುಂತಾದವರ ನೆನಪು ಕನ್ಯೆಗೆ ಬರುತ್ತದೆ. ಈಗ ನೀವು ಇಲ್ಲಿ ಎಲ್ಲರನ್ನೂ ಮರೆಯಬೇಕು. ಬಾಬಾರವರ ಮಕ್ಕಳಲ್ಲಿ ಕೆಲವರು ಇಂತಹ ಯುಗಲಾಗಿದ್ದಾರೆ. ನಾವು ಯುಗಲಾಗಿದ್ದರೂ ಕೂಡ, ಅಂದರೆ ನಾವು ಪತಿಪತ್ನಿ ಆಗಿದ್ದರೂ ಕೂಡ ಎಂದು ವಿಕಾರಕ್ಕೆ ವಶ ಆಗುವುದಿಲ್ಲ ಅನ್ನುವುದನ್ನು ಆ ಯುಗಲ್ಗಳು ಸನ್ಯಾಸಿಗಳಿಗೆ ಸಿದ್ಧ ಮಾಡಿ ತೋರಿಸುತ್ತಾರೆ. ಜ್ಞಾನದ ಖಡ್ಗ ಮಧ್ಯದಲ್ಲಿ ಇದೆ, ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ. ನೀವೀಗ ಪವಿತ್ರರಾಗಿ ಇರಬೇಕು. ನೋಡಿ, ರಮೇಶ್ ಪಾಯಿಜಿ ಮತ್ತು ಉಷಾ ಬೆಹೆನ್ ಎಂದೂ ಕೂಡ ಪತಿತರಾಗಲಿಲ್ಲ. ಅವರಿಗೆ ಭಯ ಇತ್ತು, ಒಂದು ವೇಳೆ ನಾವು ಪತಿತರಾದರೆ 21 ಜನ್ಮದ ರಾಜ್ಯಭಾಗ್ಯ ಸಮಾಪ್ತಿಯಾಗುತ್ತದೆ, ನಾವು ಪತಿತರಾದರೆ ನಾವು ದಿವಾಳಿ ಆಗುತ್ತೇವೆ ಎಂದು. ಆದರೆ ಅನೇಕ ಮಕ್ಕಳು ಪವಿತ್ರತೆಯ ವಿಷಯದಲ್ಲಿ ಫೇಲಾಗಿ ಬಿಡುತ್ತಾರೆ. ಗಂಧರ್ವ ವಿವಾಹ ಅನ್ನುವ ಹೆಸರಂತೂ ಇದೆ ತಾನೆ, ನಿಮಗೆ ಗೊತ್ತಿದೆ. ಪತಿ ಪತ್ನಿ ಪವಿತ್ರರಾಗಿದ್ದರೆ ಅವರಿಗೆ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ. ಈ ಒಂದು ಜನ್ಮಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಯೋಗದ ಶಕ್ತಿಯ ಮೂಲಕ ಕರ್ಮೇಂದ್ರಿಯವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಯೋಗ ಬಲದ ಮೂಲಕ ನೀವು ಇಡೀ ಜಗತ್ತನ್ನೇ ಪವಿತ್ರ ಜಗತ್ತನ್ನಾಗಿ ಮಾಡುತ್ತೀರಾ. ಮಕ್ಕಳಾದ ನೀವು ಬಹಳ ಕಡಿಮೆ ಜನ ಇದ್ದೀರಾ. ಕಡಿಮೆ ಜನ ಮಕ್ಕಳಾದ ನೀವು ಯೋಗ ಬಲದ ಮೂಲಕ ಈ ಸಂಪೂರ್ಣ ಕಲಿಯುಗದ ಪರ್ವತವನ್ನು ಎತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಾ. ಮನುಷ್ಯರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ, ಅವರು ಗೋವರ್ಧನ ಪರ್ವತವನ್ನು ಸುತ್ತುತ್ತಿರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಬಂದು ಇಡೀ ಜಗತ್ತನ್ನೇ ಚಿನ್ನದ ಯುಗವನ್ನಾಗಿ ಮಾಡುತ್ತಾರೆ. ಈ ಹಿಮಾಲಯ ಪರ್ವತ ಚಿನ್ನದ ಹಿಮಾಲಯ ಪರ್ವತ ಆಗುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಸತ್ಯುಗದಲ್ಲಿ ಚಿನ್ನದ ಗಣಿಗಳು ತುಂಬಿರುತ್ತದೆ. ಸತ್ಯುಗದಲ್ಲಿ ಪಂಚತತ್ವ ಕೂಡ ಸತೋ ಪ್ರಧಾನ ಆಗಿರುತ್ತದೆ. ಸತ್ಯುಗದಲ್ಲಿ ವೃಕ್ಷಗಳು ಒಳ್ಳೆಯ ಹಣ್ಣನ್ನು ನೀಡುತ್ತದೆ. ಸತೋ ಪ್ರಧಾನ ತತ್ವದ ಮೂಲಕ ಶರೀರ ಕೂಡ ಸತ್ಯುಗದಲ್ಲಿ ಸತೋ ಪ್ರಧಾನ ಆಗಿರುತ್ತದೆ. ಸತ್ಯುಗದ ಹಣ್ಣುಗಳು ಬಹಳಷ್ಟು ರುಚಿಕರ, ಅಂದರೆ ಸ್ವಾದಿಷ್ಟವಾಗಿರುತ್ತದೆ. ಅದರ ಹೆಸರೇ ಸ್ವರ್ಗ ಆಗಿದೆ. ಅಂದ ಮೇಲೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ವಿಕಾರದಿಂದ ಮುಕ್ತ ಆಗುತ್ತೀರಾ. ದೇಹಾಭಿಮಾನಕ್ಕೆ ವಶ ಆದರೆ ವಿಕಾರಕ್ಕೆ ವಶ ಆಗುತ್ತೀರಾ. ದೇಹಾಭಿಮಾನದಲ್ಲಿ ಬಂದಾಗ ವಿಕಾರ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಯೋಗಿಗಳು ಎಂದೂ ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ. ಜ್ಞಾನದ ಬಲ ಇರಬೇಕು. ಜ್ಞಾನದ ಬಲ ಇದ್ದು ಯೋಗ ಇಲ್ಲ ಅಂದರೆ ಪುನಃ ಮಕ್ಕಳು ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಪುರುಷಾರ್ಥ ದೊಡ್ಡದೋ ಅಥವಾ ಪದವಿ ದೊಡ್ಡದೋ ಎಂದು ಮಕ್ಕಳನ್ನು ಕೇಳಲಾಗುತ್ತದೆ. ಆಗ ಮಕ್ಕಳಾದ ನೀವು ಹೇಳುತ್ತೀರಾ, ಪುರುಷಾರ್ಥವೇ ದೊಡ್ಡದು ಎಂದು. ಅಂದ ಮೇಲೆ ಜ್ಞಾನ ದೊಡ್ಡದೋ ಯೋಗ ದೊಡ್ಡದೋ ಎಂದು ಕೇಳಿದರೆ ಈ ಜ್ಞಾನ ಮಾರ್ಗದಲ್ಲಿ ಯೋಗವೇ ದೊಡ್ಡದಾಗಿದೆ. ಯೋಗದ ಮೂಲಕ ನೀವು ಪತಿತರಿಂದ ಪಾವನರಾಗುತ್ತೀರಾ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೇಹದ್ದಿನ ತಂದೆಯಾದ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಮಕ್ಕಳಾದ ನೀವು ಹೇಳುತ್ತೀರಾ. ಮನುಷ್ಯರ ಮೂಲಕ ಶಿಕ್ಷಣವನ್ನು ಕಲಿಯುವುದರಿಂದ ಯಾವ ಪ್ರಾಪ್ತಿ ಸಿಗುತ್ತದೆ? ಲೌಕಿಕ ಶಿಕ್ಷಣದ ಮೂಲಕ ತಿಂಗಳಲ್ಲಿ ಎಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು? ಇಲ್ಲಿ ನಿಮಗೆ ಸಿಗುತ್ತಿರುವ ಒಂದೊಂದು ಜ್ಞಾನರತ್ನ ಬಹಳಷ್ಟು ಬೆಲೆ ಬಾಳುವಂತದ್ದಾಗಿದೆ. ಇಲ್ಲಿ ನೀವು ಒಂದೊಂದು ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಈ ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಜ್ಞಾನರತ್ನ ಆಗಿದೆ. ಸತ್ಯುಗದಲ್ಲಿ ಎಂದೂ ಹಣವನ್ನು ಲೆಕ್ಕ ಮಾಡುವುದಿಲ್ಲ. ಸತ್ಯುಗದಲ್ಲಿ ಲೆಕ್ಕ ಇಲ್ಲದಷ್ಟು ಅಪಾರ ಧನ ಸಂಪತ್ತು ಇರುತ್ತದೆ. ಸತ್ಯುಗದಲ್ಲಿ ಎಲ್ಲರ ಬಳಿ ತಮ್ಮದೇ ಆದಂತಹ ಹೊಲಗದ್ದೆ ಇರುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ. ದೇವತೆ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಆತ್ಮರಾಗಬೇಕು. ರಾಜ್ಯದಾನಿ ಸ್ಥಾಪನೆ ಆಗುತ್ತಾ ಇದೆ. ಈ ಲಕ್ಷ್ಮೀ ನಾರಾಯಣರು ಹೇಗೆ ಪದವಿಯನ್ನು ಪಡೆದುಕೊಂಡರು? ಈ ಲಕ್ಷ್ಮೀ ನಾರಾಯಣರ ಪದವಿಯ ಬಗ್ಗೆ ಈಗ ನಿಮಗೆ ಅರ್ಥ ಆಗಿದೆ ಅಂದ ಮೇಲೆ ನಿಮಗೆ ಇನ್ನೇನು ಬೇಕು? ದೇವತಾ ಪದವಿಯ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ, ನಿಮಗೆ ಇನ್ನೇನು ಬೇಕು? ಈಗ ನಿಮಗೆ ಗೊತ್ತಿದೆ, ಕಲ್ಪದ 5000 ವರ್ಷದ ನಂತರ ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಇರಬೇಕು. ಎಲ್ಲಿಯವರೆಗೂ ಯಾರಿಗಾದರೂ ಜ್ಞಾನದ ಮಾರ್ಗವನ್ನು ತೋರಿಸುವುದಿಲ್ಲವೋ ಅಲ್ಲಿಯವರೆಗೂ ನಾನು ಊಟವನ್ನು ಮಾಡುವುದಿಲ್ಲ ಅನ್ನುವ ಉತ್ಸಾಹ ಮಕ್ಕಳಿಗೆ ಇರಬೇಕು. ಇಷ್ಟೊಂದು ಉಮಂಗುತ್ಸಾಹ ಉಳ್ಳವರಾಗಿ ಅನ್ಯರಿಗೆ ಜ್ಞಾನವನ್ನು ನೀಡಿದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈಶ್ವರೀಯ ಸೇವೆಯನ್ನು ಮಾಡಿ. ನಿಮ್ಮ ಜೀವನವನ್ನು 21 ಜನ್ಮಕ್ಕೋಸ್ಕರ ವಜ್ರ ಸಮಾನ ಮಾಡಿಕೊಳ್ಳಬೇಕು. ಮಾತ್ಪಿತ ಮತ್ತು ಅನನ್ಯ ಸೋದರ ಸೋದರಿಯರನ್ನು ಅನುಕರಣೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕು. ನಿಮ್ಮ ನೆನಪು ಅಡೋಲವಾಗಿರಬೇಕು. ನಿಮ್ಮ ನೆನಪನ್ನು ಸ್ಥಿರವಾದ ನೆನಪನ್ನಾಗಿ ಮಾಡಿಕೊಳ್ಳಬೇಕು. ನಿಮ್ಮ ನೆನಪನ್ನು ಅಡೋಲ ಮತ್ತು ಸ್ಥಿರವಾದ ನೆನಪನ್ನಾಗಿ ಮಾಡಿಕೊಳ್ಳಬೇಕು. ದೇವತೆಗಳು ಹೇಗೆ ನಿರ್ಲೋಭಿಗಳಾಗಿದ್ದಾರೋ ಆ ರೀತಿ ದೇವತೆಗಳ ಸಮಾನ ನಿರ್ಲೋಭಿಗಳಾಗಬೇಕು. ದೇವತೆಗಳ ಸಮಾನ ನಿರ್ಮೋಹಿಗಳಾಗಬೇಕು. ದೇವತೆಗಳ ಸಮಾನ ನಿರ್ವಿಕಾರಿಗಳಾಗಬೇಕು. ಇಂದಿನ ವರದಾನ ಆಗಿದೆ, ಚಡಪಡಿಸುತ್ತಿರುವ ಆತ್ಮರಿಗೆ 1 ಸೆಕೆಂಡ್ನಲ್ಲಿ ಗತಿ ಸದ್ಗತಿಯನ್ನು ನೀಡುವಂತಹ ಮಾಸ್ಟರ್ ದಾತ ಆಗಿ ಹೇಗೆ ಸ್ಥೂಲ ಸೀಸನ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ, ಹೇಗೆ ಜಗತ್ತಿನಲ್ಲಿ ಸೀಸನ್ಗೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ. ಸೀಸನ್ನಲ್ಲಿ ಯಾವ ತೊಂದರೆಯೂ ಆಗಬಾರದು ಎಂದು ಸೀಸನ್ಗೆ ತಕ್ಕಂತೆ ಸೇವಾದಾರಿಗಳನ್ನು, ಸೀಸನ್ಗೆ ತಕ್ಕಂತೆ ಸಾಮಗ್ರಿಗಳನ್ನು ತಯಾರು ಮಾಡಿಕೊಳ್ಳುತ್ತೀರಾ? ಏಕೆಂದರೆ ಸೀಸನ್ನಲ್ಲಿ ಯಾವ ತೊಂದರೆಯೂ ಆಗಬಾರದು ಮತ್ತು ಸೀಸನ್ನಲ್ಲಿ ಸಮಯ ವ್ಯರ್ಥ ಆಗಬಾರದು ಎಂದು ಎಲ್ಲಾ ತಯಾರಿಯನ್ನು ಮೊದಲೇ ಮಾಡಿಕೊಳ್ಳುತ್ತೀರಾ? ಅದೇ ರೀತಿ ಈಗ ಸರ್ವ ಆತ್ಮರಿಗೂ ಗತಿ ಸದ್ಗತಿಯನ್ನು ನೀಡುವಂತಹ ಅಂತಿಮ ಸೀಸನ್ ಬರುತ್ತಿದೆ. ಚಡಪಡಿಸುತ್ತಿರುವಂತಹ ಆತ್ಮರಿಗೆ ಕ್ಯೂನಲ್ಲಿ ನಿಲ್ಲುವಂತಹ ಕಷ್ಟವನ್ನು ಕೊಡಬಾರದು. ಅವರು ಬರುತ್ತಾ ಹೋಗಬೇಕು ಮತ್ತು ನಿಮ್ಮ ಮೂಲಕ ಪಡೆದುಕೊಳ್ಳುತ್ತಾ ಹೋಗಬೇಕು. ಅದಕ್ಕೋಸ್ಕರ ನೀವೀಗ ಯವ್ವರಡಿ ಆಗಬೇಕು. ಪುರುಷಾರ್ಥಿ ಜೀವನವನ್ನು ನಡೆಸುವುದರಿಂದ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಈಗ ದಾತಾತನದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಪ್ರತಿಯೊಂದು ಸಂಕಲ್ಪ, ಪ್ರತಿ ಕ್ಷಣ ಮಾಸ್ಟರ್ ದಾತಾಗಿ ಎಲ್ಲರಿಗೂ ನೀಡುತ್ತಾ ಹೋಗಬೇಕು. 1 ಸೆಕೆಂಡ್ನಲ್ಲಿ ಪ್ರತಿ ಸಂಕಲ್ಪದಲ್ಲಿ ಮಾಸ್ಟರ್ ದಾತ ಆಗಿಬಿಡಬೇಕು. ಇಂದಿನ ಶ್ಲೋಗನ್ ಆಗಿದೆ, ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಬುದ್ಧಿಯಲ್ಲಿ ಸದಾ ಪ್ರತ್ಯಕ್ಷ ರೂಪದಲ್ಲಿ ಇಟ್ಟುಕೊಳ್ಳಿ. ಆಗ ಸರ್ವ ಪ್ರಾಪ್ತಿಗಳು ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ. ಒಳ್ಳೆಯದು, ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಏಕತೆಯ ಜೊತೆಗೆ ಏಕಾಂತ ಪ್ರಿಯರಾಗಬೇಕು. ಅನೇಕ ಸ್ಥಾನದಿಂದ ಯಾರ ಬುದ್ಧಿಯೋಗ ಕಟ್ಟಾಗಿದೆಯೋ ಅವರೇ ಏಕಾಂತ ಪ್ರಿಯರಾಗಿದ್ದಾರೆ ಮತ್ತು ಒಬ್ಬ ತಂದೆಯ ಜೊತೆಗೆ ಯಾರ ಪ್ರೀತಿ ಜೋಡಣೆಯಾಗಿದೆಯೋ ಅವರೇ ಏಕಾಂತ ಪ್ರಿಯರಾಗಿದ್ದಾರೆ. ಒಬ್ಬ ತಂದೆಗೆ ಪ್ರಿಯ ಆಗಿರುವ ಕಾರಣ ಅವರು ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತಾಗಲು ಸಾಧ್ಯ. ಏಕಾಂತ ಪ್ರಿಯರಾಗುವುದು ಅಂದರೆ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಇರಬಾರದು. ಸರ್ವ ಸಂಬಂಧ, ಸರ್ವರಸ ಒಬ್ಬ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳುವಂತವರೇ ಏಕಾಂತ ಪ್ರಿಯರಾಗಲು ಸಾಧ್ಯ. ಸರ್ವ ಸಂಬಂಧದ ರಸ, ಸರ್ವ ಪ್ರಕಾರದ ಪ್ರಾಪ್ತಿಯ ರಸವನ್ನು ಒಬ್ಬ ತಂದೆಯ ಮೂಲಕ ಪಡೆದುಕೊಳ್ಳುವಂತವರು ಮಾತ್ರ ಏಕಾಂತ ಪ್ರಿಯರಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.